ಸಂಸ್ಕೃತಾಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣ ನಿಧಿ ಸರ್ವದೋಷ ವ್ಯಪೇತಂ ಕೃಪೇತಃ ಪೂರ್ಣಾನಂದೋ ಅವ್ಯಯೋಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಾವುದಾಯ್ತು? ಶಿಶುಪಾಲ ವಧೆ ಆಯ್ತು ಈಗ, ಹೌದಲ್ಲ? ಏಕನಾಥ ಸಭಾಮಧ್ಯೆ ಬ್ರಾಹ್ಮಣೈ ಕ್ಷತ್ರಿಯ ಪಾತ್ರಭಿಶ್ಚ ಸಮನ್ವಿತ ಕೃಷ್ಣದೀಗ ಏಕಾಸ್ಥಿತಿನ ಆಯ್ತಾ? ರೈಟ್. ಅಯುತೇ ಶತಾನ್ಯಷ್ಟೋ ಆಯಿತು. ವಿಶ್ವಾಮಿತ್ರೋ ವಾಮದೇವ ಇತ್ತಂ ನಿಶಮ್ಯ ತಮಘೋಷ ಸುಧಾ ಸಂಹಾರ ಮಾಡಿ ಆಯಿತು. ತಾವದುತ್ಥಾಯ ಭಗವಾನ್ ತಾನ್ ನಿವಾರ್ಯ ಸ್ವಯಂ ವೃಷಾ ಶಿರಶ್ಚುರಾಂತ ಚಕ್ರೇಣ ಜಹಾರ ಆಪತತೋ ರಿಪೋಹೋ. ಪರಮಾತ್ಮ ಗುರುದೋರು ಯಾರು ಗಲಾಟೆ ಮಾಡಿ ಅಂತ ಸುಮ್ಮನೆ ಕೊಡಿ ಅಂತ ಹೇಳಿಬಿಟ್ಟು ತಾನೆದ್ದ. ಯಾತಕ್ಕೆ? ತಾನೇ ಬರಕೊಟ್ಟಿದ್ದಾನೆ. ಮಯೈವ ವಧ್ಯವು ಭವತಂ ತ್ರಿಜನ್ಮಸು. ನಾನೇ ಹ್ಯಾಂಡಲ್ ಮಾಡಬೇಕಾದ ಕೇಸು ಅಂತೇಳಿ ಪರಮಾತ್ಮ ಏನ್ ಮಾಡ್ತಾನೆ? ಒಂದು ನಾನೇ ನಿಮ್ಮನ್ನು ಕೊಲ್ತೀನಿ ಅಂತ ಮಾತು ಕೊಟ್ಟಿದ್ದ. ಇದು ಕೊನೆಯ ಜನ್ಮ ಬೇರೆ ಜಯ ವಿಜಯರದು. ತಾನು ಕೊಂದು ಅವರನ್ನ ಕರ್ಕೊಂಡು ಹೋಗಕ್ಕೆ ಹೊರಟಿದ್ದಾನೆ. ಅದಕ್ಕೆ ನಾನೇ ಮಾಡ್ತೀನಿ ಅಂತ ಹೊರಟ. ಭತ್ಸಯನ್ ಕೃಷ್ಣ ಶಿರ ಕ್ಷುರಾಂತ ಚಕ್ರೇಣ. ಕ್ಷುರ ಅಂದ್ರೆ ಅಲಗು. ಅದರಿಂದ ಕೂಡ ಚಕ್ರದಿಂದ ಜಹಾರ ಆಪತತೋ ರಿಪು ನುಗ್ಗಿ ಬರ್ತಿದ್ದ ಶಿಶುಪಾಲನ ತಲೆಯನ್ನ ಕತ್ತರಿಸಿದ. ಶಬ್ದ ಕೋಲಾಹಲೋ ಅಪಿ ಆಸೀತ್ ಶಿಶುಪಾಲೇ ಹತೇ ಮಹಾನ್ ತತ್ರಾತ ತಾಯಿನೋ ಭೂಪಾಹ ದುದ್ರುಬುಹು ಜೀವಿತೈ ಚೀಣ. ಶಬ್ದ ಕೋಲಾಹಲ ಅಭ್ಯಾಪಿ ಆಸೀತ್. ದೋಡ್ ಶಬ್ದ ಓಹೋಹೋ ಶುರುವಾಯ್ತು. ಭಾರಿ ಗಲಾಟೆ. ಯಾಕೆ? ಯಜ್ಞದ ಇದದು ಕ್ಲೈಮ್ಯಾಕ್ಸಲ್ಲಿ ಅಗ್ರಪೂಜನೆ ಆಯಿತು. ಶಿಶುಪಾಲ ಸತ್ತು ಹೋಗಿಬಿಟ್ಟ. ಶಿಶುಪಾಲ ಜೊತೆಗೆ ಏನಾಗಿದ್ದ? ಒಬ್ಬ ರೆಕಗ್ನೈಸ್ಡ್ ರಾಜ ಅವನು, ಚೇದಿ ರಾಜ. ಜೊತೆಗೆ ಧರ್ಮರಾಜನಿಗೆ ಬೀಗ. ಶಿಶುಪಾಲನ ಮಗಳನ್ನೇ ಮದುವೆಯಾಗಿದ್ದ ಧರ್ಮರಾಜ. ಹೆಸರೇ ನೋಡೋದು? ದೇವಕಿ ಅಂತ ಹೆಸರು. ಕೃಷ್ಣಕೇತು ಮಗ ಯಾರಿಗೆ? ಶಿಶುಪಾಲನಿಗೆ. ದೇವಕಿ ಮಗಳು. ಯಾ ಕೃಷ್ಣ ತಾಯಿ ದೇವಕಿ ಬೇರೆ, ಈ ದೇವಕಿ ಹೆಸರು ಒಂದೇ. ಆದ್ದರಿಂದ ಬೀಗ ಸತ್ತದ್ನಲ್ಲ ಎದುರುಗಡೆಗೆ ಆ ಟೈಮ್ನಲ್ಲಿ, ಅದು ಜನಗಳಿಗೆ ಹೊಗಳರಿಗೂ ಅವಕಾಶ. ಎಲ್ಲ ಸೇರಿ ಕೋಲಾಹಲ ಶುರು ಆಯಿತು. ಅದೇ ಆಯ್ತು. ಅದಲ್ಲ, ಬೇರೆ ಕಡೆ ಹೇಳಿದ್ರೆ ಸೇರಿಸ್ಕೋಬೇಕಲ್ಲ. ಇಲ್ಲೇ ಹೇಳಬೇಕು ಅಂತೇನಿಲ್ಲ. ಮಹಾನ್ ಮತ್ತೆ ಮಹಾನ್ ತತ್ರಾದ ತಾಯಿ ನೋ ಅದೇನೇ ಸಂಕ್ಷೇಪ ಇದು. ಅದಕ್ಕೆ ವಿಶೇಷ ಬೇಕಾದ್ರೆ ವಿಸ್ತಾರದಲ್ಲಿ ನೋಡಿ ಅಂತ ಹೇಳಿದ್ರು. ಮಹಾಭಾರತ ವಿಸ್ತಾರ. ಸಭಾ ಶಿಶುಪಾಲ ವಧ ಪರ್ವ ಅಂತಾನೆ ಹೆಸರು ಅದಕ್ಕೆ. ಗೊತ್ತಾಯ್ತು? ಒಂದು ಸ್ವಲ್ಪ ಹೇಳೋದಿಲ್ಲ, ಅದನ್ನ ಡಿಟೇಲಾಗಿ ಹೇಳ್ತಾರೆ. ಇದು ಪ್ರಸಂಗ ಬಂತು ಅಂತ ಹೇಳಿದ್ರು. ಕೃಷ್ಣನ ಹೇಳಕ್ಕೆ ಒನ್ ಆಫ್ ದಿ ಗ್ಲೋರಿಯಸ್ ಅಷ್ಟೇ. ಪಶ್ಚಾತ್ತಾಂ ಸರ್ವಭೂತಾನಾಂ ಏನಾಯ್ತಾಗ ತತ್ರ ಆತತಾಯಿನೋ ಭೂ ಆತತಾಯಿಗಳಾದ ಭೂಪರು ಬಂದಿದೆಯಲ್ಲ. ಅಗ್ನಿದೋ ಗರದಶ್ಚೈವ ಶತ್ರಪಾಣಿರ್ಧನಾಪಹ ಕ್ಷೇತ್ರ ದಾರಾಪಹಾರಿ ಚ ಷಡೈತೆ ಹ್ಯಾತತಾಯಿನಃ ಅಂತ ಹೇಳಿದ್ದಾರೆ. ಇವರೆಲ್ಲ ಆತತಾಯಿಯಾದ ರಾಜರುಗಳೆಲ್ಲ ಏನ್ ಮಾಡಿದ್ರಾಗ ದುದ್ರುವು ಜೀವಿತೈಷಿಣ ಬದುಕಿದ್ರೆ ಸಾಕು ಅಂತ ಓಡೋಗ್ಬಿಟ್ರಲ್ಲಿ. ಯಾಕಂದ್ರೆ ತಾವು ಕನ್ವರ್ಟ್ ಆಗಲಿಲ್ಲ. ಬಹಳ ಇಂಪಾರ್ಟೆಂಟ್ ಅದು. ಯಾರು ಶರಣಾದರೂ ಅವರೆಲ್ಲ ಯೋಗ್ಯರು. ಯಾರು ಓಡೋ ಇವಡು ದುಷ್ಟರು. ಆಚಾರ್ಯ ಹತ್ರ ಬಂದವರಲ್ಲಿ ವಾದಿಸಿಂಹ ಬುದ್ಧಿಸಾಗರಾದಿಗಳೆಲ್ಲ ಸೋತು ನಿಶಾಪಲಾಯನಾದ ಓಡೋಗ್ಬಿಟ್ರೆ ಅವರೆಲ್ಲ ತಿರುಕುರು ಪಂಡಿತಾಚಾರ್ಯ ಅಂತ ಶಿಷ್ಯರಾಗಿ ಚೇಂಜ್ ಆಗಿಬಿಟ್ರು. ಆದ್ರಿಂದ ಅಲ್ಲಿ ರಿಸಲ್ಟ್ನಲ್ಲಿ ಯಾರು ಸೋಲೋ ದೊಡ್ಡದಲ್ಲ. ಆಫ್ಟರ್ ಎಫೆಕ್ಟ್ ಶರಣಾಗತರಾದರೆ ಯೋಗ್ಯರು, ಶರಣಾಗತರಾಗದೆ ಹೋದರೆ ಅಯೋಗ್ಯರು. ಇವರೆಲ್ಲ ಓಡೋಗ್ಬಿಟ್ರು. ಯಾಕೆ? ಶಿಶುಪಾಲನ ಪಕ್ಷಪಾತಿಗಳೆಲ್ಲ. ಚೈತ್ಯ ದೇಹ ಸ್ಥಿತಂ ಜ್ಯೋತಿ ವಾಸುದೇವ ಮುಪಾವಿಶತ್ ಪಶ್ಯತಾಂ ಸರ್ವಭೂತಾನಾಂ ಉಲ್ಕೇನ ಭುವಿ ಖಾಚ್ಯುತ. ಚೈತ್ಯ ದೇಹ ಸ್ಥಿತಂ ಜ್ಯೋತಿ ವಾಸುದೇವಂ ಉಪಾವಿಶತ್ ಚೈತ್ಯ ದೇಹ ಸ್ಥಿತಂ ಜ್ಯೋತಿ. ಚೈತ್ಯನಾದ ಆ ಶಿಶುಪಾಲನ ದೇಹದೊಳಗಿದ್ದಂಥ ಜ್ಯೋತಿ. ಜ್ಯೋತಿ ಅಂದರೆ ಸಾತ್ವಿಕ ಚೇತನ, ಬಲವಾನಂದ ಓಜಶ್ಚ. ಜೀವರಿಗೆ ತಮ್ಮದೇ ಬೆಳಕಿದೆ. ಅವನು ವಾಸುದೇವಂ ಉಪಾವಿಶತ್ ಕೃಷ್ಣ ಉದರವನ್ನು ಸೇರಿಬಿಟ್ಟ. ಕೆಟ್ಟ ಮಾತುಗಳಿಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಅಂತ ಹೇಳೋದಕ್ಕೆ ಹೇಳಿದ್ರು. ಶಿಶುಪಾಲೆ ಮಾವತೆ ಮಹಾನ್. ಮುಂದೆ ಪಶ್ಯತಾಂ ಸರ್ವಭೂತಾನಾಂ ಆಶ್ಚರ್ಯ ಎಲ್ಲರ ಕಣ್ಣಿಗೆ ಕಾಣಿಸ್ತಂತ ಆ ರೀತಿಯಾಗಿತ್ತು. ಇದೆಲ್ಲ ಕೃಷ್ಣನ ಮಹಿಮೆ ಕಣ್ಣಾರೆ ಕಂಡ ಪ್ರಸಂಗ ಇದು. ಉಲ್ಕೇವ ಭುವಿ ಖಾಚ್ಯುತ. ಹೇಗೆ ಅಂದರೆ ಖಾತ್ ಚ್ಯುತ ಉಲ್ಕಾ ಇವ. ಖಾ ಅಂದ್ರೆ ಆಕಾಶ. ಆಕಾಶದಿಂದ ಕೆಳಗೆ ಬಿದ್ದ ಉಲ್ಕೆ ಹೇಗೋ ಹಾಗೆ ಮೇಲಿಂದ ಬಿದ್ದಿದ್ದಲ್ಲ. ಮೇಲಿಂದ ಬಿದ್ದಿದ್ದ ಶಿಶುಪಾಲ ಬಿದ್ದಿದ್ದ, ಈಗ ಕೃಷ್ಣನ ಒಳಗೆ ಸೇರಿಕೊಂಡು ವಾಪಸ್ ಹೋಗ್ತಾ. ಇಲ್ಲಿವರೆಗೆ ಇರ್ತಾನೆ ಹಾಗೆ. ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನಲ್ಲ, ಜೊತೆಗೂ ಅಲ್ಲಿ ಹಿಡ್ಕೋತಾನಂತ ದ್ವಾರಪಾಲಕ ಅಲ್ಲಿ ಹೋಗ್ತಾನೆ. ಅವ್ನು ಹೋಗ್ಬೇಕು, ಒಳ್ಳೆ ಅವಕಾಶ ಸಿಕ್ಕಾಗಾಯ್ತು. ಈಗ ಕೃಷ್ಣನ ಉದರದಲ್ಲಿ ವಾಸ ಮಾಡ್ಕೊಂಡಿತ್ತು, ಅಲ್ಲಿವರೆಗೂ ಇತ್ತು, ಮುಂದೆ ಹೊರಟ್ಬಿಟ್ಟು. ಹಾ, ದಂತವಕ್ರಣ ಹಾಗೆ ಇಬ್ಬರು ಮೋಕ್ಷಕ್ಕೆ ಹೋಗೋದು ಹಾಗೆ ಕೂತ್ಕೊಂಡೇ ಹೋಗ್ತಾನೆ. ಭುವಿ ಖಾಚ್ಯುತ ಮಂದ ಮನ್ ಜನ್ಮ ಜನ್ಮತ್ರಯಾನುಗುಣಿತ ವೈರ ಸಂರಬ್ಧ ಯಾಧಿಯ ಧ್ಯಾಯನ್ ತನ್ಮಯ ತಾಂ ಯಾತೋ ಭಾವೋ ಹಿ ಭವಕಾರಣಂ. ಹೇಳಿ ಆಯ್ತು ಆಗಲೇ ದಂತವಕ್ರ ಸಂಹಾರ ಆಯ್ತಾಗಲೇ. ಹ್ಞೂ, ಹಿಂದೂ ಮುಂದೆ ಆಗಿರುತ್ತೆ ಹೇಳ್ತಾರೆ ಅಷ್ಟೇ. ಹೇಳ್ಬೇಕಾದ್ರೆ ಮೊದಲಾಗಿದ್ದೆ ದಂತವಕ್ರ ಸಂಹಾರ, ಆಮೇಲೆ ಆಗಿದ್ದೆ ಇವನು ಸಂಹಾರ. ಮೂರು ಜನ್ಮದಲ್ಲೂ ಹಾಗೇನೆ, ರಾವಣ ಕುಂಭಕರ್ಣ, ಕುಂಭಕರ್ಣ ಮೊದಲು ಸಾಯ್ತಾನೆ ವಿಜಯ, ಆಮೇಲೆ ಜಯ ರಾವಣ ಸಾಯ್ತಾನೆ, ಆಮೇಲೆ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಹಿರಣ್ಯಾಕ್ಷ ಮೊದಲು ಸಾಯ್ತಾನೆ, ಆಮೇಲೆ ಹಿರಣ್ಯಕಶಿಪು, ಶಿಶುಪಾಲ ದಂತವಕ್ರ, ದಂತವಕ್ರ ವಿಜಯ ಅವನು ಮೊದಲು ಸಾಯ್ತಾನೆ, ಆಮೇಲೆ ಶಿಶುಪಾಲ. ಆದರೆ ಮೂರರಲ್ಲೂ ಅಕ್ರಮ ಹಾಗೆ ಇರೋದು. ಪಶ್ಯತಾಂ ಸರ್ವಭೂತ ಹೇಳ್ಬೇಕಾದ್ರೆ ಜಯ ವಿಜಯ ಫಸ್ಟ್ ಯಾರು ಹೇಳ್ತಾರೆ, ಸೀನಿಯರ್ ಯಾರು, ಜಯ ಆಮೇಲೆ ವಿಜಯ. ಪಶ್ಯತಾಂ ಜಯ ಸರ್ವಭೂತಾನಾಂ ಉಲ್ಕೇವ ವ್ಯಾತೋ ಭಾವೋ ಹಿ ಭವಕಾರಣಂ ಜನ್ಮತ್ರಯ ಅನುಗುಣಿತ ವೈರ ಸಂರಬ್ಧಯ ಧಿಯ. ಜನ್ಮತ್ರಯ ಅನುಗುಣಿತ ವೈರ ಸಂರಬ್ಧಯ ಧಿಯ ಧ್ಯಾಯನ್ ತನ್ಮಯತಾಂ ಯಾತಃ ಭಾವೋ ಹಿ ಭವಕಾರಣಂ. ಏನಾಯ್ತು ಅವನಿಗೆ ತನ್ಮಯತಾಂ, ತನ್ಮಯತಾಂ ಅಂದರೆ ಬೇರೆ ಅರ್ಥ ಮಾಡ್ತಾರೆ, ತನ್ಮಯತಾಂ ತಾದಾತ್ಮ್ಯ ಅರ್ಥ ಮಾಡ್ತಾರೆ ಬೇರೆಯವರು, ಹಾಗೆ ಅರ್ಥ ಮಾಡಬಾರದು. ಏನು ಮಾಡಬೇಕಲ್ಲಿ ತನ್ಮಯತಾಂ ಅಂದರೆ ಅಲ್ಲ, ತತ್ ಪ್ರಾಚುರ್ಯ, ಏನು ಪ್ರಾಚುರ್ಯ, ಅದರ ಸ್ಥಿತಿ ಅಷ್ಟೇ, ಪರ ತತ್ ಸಾದೃಶ್ಯ ಅಂತ ಅರ್ಥ ಮಾಡಬೇಕೆ ಹೊರತು ಸಾರೂಪ್ಯ ಬಗ್ಗೆ. ದೇವೇಜರು ಹೇಗಿರ್ತಾರೆ, ನಾಲ್ಕೈದು ಸಕ್ಕರೆ ಹಂಗೆ ಹಿಡ್ಕೊಂಡಿರ್ತಾರೆ, ಆದ್ದರಿಂದ ನೋಡೋರಿಗೆ ಹ್ಯಾಕೆ ಕಾಣಿಸುತ್ತೆ, ಹಾಕೆ ಅಷ್ಟೇ ಹೊರತು ತತ್ ತತ್ ಪ್ರಾಧಾನ್ಯತಾ ಹೊಂದಿದ್ರೆ ಹೊರತು ಏನು ಹೊಂದಲಿಲ್ಲ, ಐಕ್ಯ ಹೊಂದಲಿಲ್ಲ. ಆಚಾರ್ಯ ಬರೀತಾರೆ ಸ್ಪಷ್ಟ ತಾತ್ಪರ್ಯ ಹೇಳ್ತಾರೆ, ತನ್ಮಯತಾಂ, ತನ್ಮಯತಕ್ಕೆ ಏನು ಕಾರಣವಾಯಿತು ಅಂದರೆ ಧಿಯ, ಒಳ್ಳೆ ಬುದ್ಧಿಯಿಂದ ಧಿಯಾ ಧ್ಯಾಯನ್, ಬುದ್ಧಿಯಿಂದ ಧ್ಯಾನ ಮಾಡಿದರು. ಎಂಥ ಬುದ್ಧಿ ಅಂದರೆ ಜನ್ಮತ್ರಯ ಅನುಗುಣಿತ ವೈರ ಸಂರಬ್ಧಯ, ಜನ್ಮತ್ರಯ ಅನುಗುಣಿತ, ಮೂರು ಜನ್ಮಗಳಿಂದ ಹೆಚ್ಚುತ್ತಾ ಬಂದ, ಗುಣಿತ ಅನುಗುಣಿತ, ಗುಣಿಸೋ ಹೆಚ್ಚು ಮಾಡೋದು, ಹೆಚ್ಚುತ್ತಾ ಬಂದಂತಹ ವೈರ ಸಂರಬ್ಧಯ, ವೈರದಿಂದ ಕೂಡಿದ ಭಕ್ತಿಯಿಂದಾಗಿ, ವೈರಭಕ್ತಿಯಿಂದಾಗಿ ಅವ ಧ್ಯಾನವನ್ನು ಮಾಡ್ತಾ ಅವನೇನಾದ, ತನ್ಮಯತಾಂ ಯಾತಃ ಭಾವೋ ಹಿ ಭವ ಕಾರಣಂ. ಭಾವ ಅಂದರೆ ಭಕ್ತಿ, ಭವ ಅಂದರೆ ಸರಿಯಾಗಿ ಓದ್ಕೋಬೇಕು ಅದನ್ನು, ಭವ ಶಬ್ದಕ್ಕೆ ಸಂಸಾರ ಅಂತಲೂ ಅರ್ಥ ಇದೆ, ಭವ ಸಮುದ್ರ ಅಂತ ಕರೀತಾರಲ್ಲ ಅಲ್ಲಿ. ಸೊ ಭಾ ಭಕ್ತಿನೇ ಸಂಸಾರ ಕಾರಣ ಅಂತ ಅರ್ಥ ಮಾಡ್ಕೊಂಡ್ಬಾರ್ದು. ಮತ್ತೆ ಭವ ಅಂದರೆ ಮಂಗಳ ಅಂತ ಅರ್ಥ ಇಲ್ಲಿ. ಭಾವೋ ಹಿ ಭವ ಕಾರಣಂ, ರುದ್ರದೇವರಿಗೆ ಭವ ಅಂತ ಹೇಳಿದೆ, ಅದು ಪ್ರಾಪರ್ ನೌನ್, ಇವು ಕಾಮನ್ ನೌನ್ಗಳು ಇದರಲ್ಲಿ ಬರೀತಾರೆ ನೋಡಿ. ಸಂಭಾವೋ ಹಿ ಭಕ್ತಿ ಹಿ ಭಾವ ಭವ ಕಾರಣಂ ಮಾಂಗಲ್ಯ ಕಾರಣಂ ಭವತಿ. ಮಂಗಲ ಅಂದರೆ ಭವ, ಗೊತ್ತಾಯ್ತಾ, ಮಂಗಲ ಅಂದರೂ ಭವ, ಸಂಸಾರ ಅಂದರೂ ಭವ. ಆ ಸಂಸಾರಕ್ಕೆ ಹೋಗಿ ಸಂಸಾರಕ್ಕೆ ಕಾರಣ ಭಕ್ತಿ ಅಂತ ಹೇಳಬಾರದು. ಏನು ಹೇಳಬೇಕು ಅದಕ್ಕೆ, ಇದನ್ನು ಇನ್ನೊಂದು ಅರ್ಥ ಮಾಡೋದಾದರೆ ಭಾವೋ ಹಿ ಭವ ಕಾರಣ, ಭಾವವೇ ಭವಕ್ಕೆ ಕಾರಣವಾದ್ದರಿಂದ ಅಂತ ಭಾವ ಇತ್ತಲ್ಲಿ ಇದ್ದಿದ್ದರಿಂದ ಭಾವೋ ಭಕ್ತಿ ಸಮುದ್ದಿಷ್ಟ ತದ್ವಾನ್ ಭಾವುಕ ಉಚ್ಚತೆ. ಆಚಾರ್ಯ ಭಾವ ಅಂದರೆ ಏನು, ಭಕ್ತಿ. ಆದ್ದರಿಂದ ಭಕ್ತಿನೇ ಸಂಸಾರದಿಂದ ಬಿಡುಗಡೆಗೆ ಕಾರಣವಾದ್ದರಿಂದ, ಅದು ಭಕ್ತಿ ಮಾಡಿದ್ದರಿಂದ ಯಾತಕ್ಕೆ ಒತ್ತು ಹೇಳ್ತಾರೆ ಅಂದರೆ, ವಿಶಿಷ್ಟಾದ್ವೈತಾದಿ ಮತದಲ್ಲಿ ದ್ವೇಷಾದಿಗಳಿಂದ ಮುಕ್ತಿಯಾಗುತ್ತೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಭಾವೋ ಹಿ ಭವ ಕಾರಣ ಹೇಳಿದ್ರಿಂದ ಮತ ಹೋಯ್ತವರು. ಭಕ್ತಿನೇ ಸಂಸಾರ ಭೋಚನೆ ಕಾರಣ ಆದ್ದರಿಂದ ಯಾವುದೋ ರೀತಿ ದೇವರ ಧ್ಯಾನ ಮಾಡಿದರೆ ಏನಾಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ, ಭಕ್ತಿಯಿಂದನೇ ಧ್ಯಾನ ಮಾಡಬೇಕು ಅಂತ ಅರ್ಥ. ಜನ್ಮತ್ ಅನುಗುಣಿತೇನ ಸಂವರ್ತಿತೇನ ವೈರೇಣ ಶತ್ರುಭಾವೇನ ವಿಶಿಷ್ಟನಿತೇನ ಜ್ಞಾನೇನ ಸಂರಬ್ಧಯ ಸಮುದ್ರಿಕ್ತಯ. ಏನಾಯ್ತು, ಧಿಯಾ ಧ್ಯಾಯನ್ ತನ್ಮಯತಾಂ ದ್ವೇಷಮಯತಾಂ ಅಸುರೋ ಭಗವತ್ ಪ್ರಧಾನತಾಂ ಜಯೋಪಯಾತಃ ತಥಾ ಹಿ ಭಾವೋ ಭಕ್ತಿರ್ಭವ ಕಾರಣಂ ಮಾಂಗಲ್ಯ ಕಾರಣಂ ಭವತಿ. ದ್ವೇಷ ಮಯತಾಂ ಅಸುರಃ, ಮೊದಲೇನಾಗಿದ್ದ ತನ್ಮಯತಾಂ ಹೊಂದಿದ್ದ, ಯಾವುದರಿಂದ, ದ್ವೇಷದಿಂದ, ಭಕ್ತಿಯಿಂದ ಉದ್ಧಾರವಾದ. ಎರಡು ರೀತಿ ಅರ್ಥ ಅದಕ್ಕೆ. ಒಂದು ರೀತಿ ಅರ್ಥ ಏನು ಅಂದರೆ, ನಾಶವಾಗಲಿಕ್ಕೆ ಏನು ಕಾರಣ, ವೈರ, ಉದ್ಧಾರ ಆಗಲಿಕ್ಕೆ ಏನು ಕಾರಣ, ಭಕ್ತಿ. ಎರಡು ಹೇಳಿದರು, ಅವನು ಬೀಳಕ್ಕೆ ಕಾರಣವಾಗಿದ್ದು ವೈರ, ಎರಡಕ್ಕೆ ಕಾರಣ ಆಗಿದ್ದು ಭಕ್ತಿ. ಸೊ ದ್ವೇಷದಿಂದ ಪತನ, ಭಕ್ತಿಯಿಂದನೇ ಉದ್ಧಾರ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ತ್ರ ಮಶುಭಾನ್ ಆಸುರೀಶ್ವೇವ ಯೋನಿಷು. ಇಷ್ಟು ಡಿಕ್ಲೇರ್ ಮಾಡಿದ್ದಾನೆ ಅದನ್ನು, ಆಸುರೀಂ ಯೋನಿ ಮಾಪನ್ನ ಮೂಢಾ ಜನ್ಮ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋಯಾಂತಿ ಅಧಮಾಂ ಗತಿ. ಮಾತ್ರದಿಂದ ಅಧಮ, ದ್ವೇಷದಿಂದ ಅಧಮಗತಿ, ಇದೆಲ್ಲ ತಿಳಿಸ್ತಕ್ಕ ಉತ್ತರ. ದ್ವೇಷ ಮಾಡಬೇಡಿ, ಅಲ್ಲಿಂದ ಬಿದ್ದು ಹೋಗ್ತೀರಿ, ಭಕ್ತಿ ಮಾಡಿ ಉದ್ಧಾರ ಆಗ್ತೀರಿ. ಎರಡು ಒಂದೇ ಕಡೆ ಸಿಕ್ಕಂತೆ ಲೆಕ್ಕ, ಗೊತ್ತಾಯ್ತು, ಒಂದೇ ಕಡೆ ಸಿಕ್ತಂತ ಆದ್ರೆ ಸಮಸ್ಯೆನೇ ಬರಲಿಲ್ಲ. ದೃಷ್ಟಾಂತ, ಎರಡಕ್ಕೂ ದೃಷ್ಟಾಂತ ಅದು. ಸಂರಬ್ಧ ಅಂದರೆ ಕೋಪ, ವೈರವರು ವೈರದಿಂದ ಕೂಡಿದ ಕೋಪ. ಯಥೋ ಭಾವ ಭಾವೋ ಹಿ ಭಯಕ ಭವಕಾರಣ ವರ್ಣಿತಂ ತದುಪಾಖ್ಯಾನಂ ಮಯಾತೆ ಬಹುವಿಸ್ತಾರಂ ವೈಕುಂಠ ವಾಸಿನೋರ್ಜನ್ಮ ವಿಪ್ರಶಾಪಾತ್ ಪುನಃ ಪುನಃ ವರ್ಣಿತಂ ತದುಪಾಖ್ಯಾನಂ ಮಯಾತೆ ಬಹುವಿಸ್ತಾರಂ. ತೇ ನಿನಗೆ ತದುಪಾಖ್ಯಾನಂ, ಆ ಕಥೆನಾಗ್ಲೇನೆ ಬಹುವಿಸ್ತಾರಂ ವರ್ಣಿತಂ, ಹಿಂದಾಡಿ ಭಾಳ ವಿಸ್ತಾರ ಹೇಳಿಬಿಟ್ಟಿದ್ದೇವೆ. ಶಾಪ ಯಾತಕ್ಕೆ ಬಂತು ಏನು ಅಂತ ಎಲ್ಲಿ ಹೇಳಿದ್ದಾರೆ, ತೃತೀಯ ಸ್ಕಂದದೊಳಗೆ, ಸಪ್ತಮ ಸ್ಕಂದದೊಳಗೆ ಗೂಢ ಜನ್ಮ ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಬಹುವಿಸ್ತಾರಂ ಹೇಳಿಬಿಟ್ಟಿದ್ದೇವೆ. ವೈಕುಂಠ ವಾಸಿನವ್ರ ಜನ್ಮ. ಮೂಲತಃ ಎಲ್ಲಿದ್ದವ್ರು ಪಾಪ ಅವರು? ವೈಕುಂಠ ವಾಸದಲ್ಲಿದ್ದರು. ಯಾತಕ್ಕೆ ಕೆಳಗೆ ಬಿದ್ದರು? ವಿಪ್ರಶಾಪ. ಅಂದರೆ ವೈಕುಂಠದಲ್ಲಿರೋರು ಬ್ರಾಹ್ಮಣ ದ್ರೋಹ ಮಾಡಿದ್ರು ಬಿದ್ದು ಹೋಗ್ತಾರೆ ಅಂದರೆ ಇನ್ನು ಭೂಲೋಕದಲ್ಲಿರೋರು? ಅರ್ಥ ಆಯ್ತಾ? ನಮಗೇನು ವೈಕುಂಠ ಲೋಕದಲ್ಲಿ ಇದ್ರೆ ಮಾತ್ರ ದ್ವೇಷ ಮಾಡಬಾರ್ದು, ಭೂಲೋಕದಲ್ಲಿ ಮಾಡಬಹುದು ಅಂತ ಅರ್ಥ ಅಲ್ಲ. ಕೈಗುತ್ತೆ ಇದು. ವೈಕುಂಠ ಲೋಕದಂಥ ವಿಷ್ಣು ಲೋಕದಲ್ಲಿ ಇದ್ದವರಿಗೆ ವಿಪ್ರಶಾಪ ಬಿಡಲಿಲ್ಲ ಅಂದಮೇಲೆ ಇನ್ನು ಭೂಲೋಕದಲ್ಲಿದ್ದರೆ ಕೇಳಬೇಕಾ ಅಂತ ಕೈಮುತ್ತೆ ಸಿದ್ಧ. ಸೊ ಯಾರ ಮಹಿಮೆ ಇದು? ಬ್ರಾಹ್ಮಣರ ಮಹಿಮೆಗೆ ಒಂದು ನಿದರ್ಶನ ಆಯಿತು. ವಿಪ್ರಶಾಪಾತ್ ಪುನಃ ಪುನಃ, ಮತ್ತೆ ಮತ್ತೆ ಹುಟ್ಟಿದ್ರು. ಬ್ರಾಹ್ಮಣ ಶಾಪ ಜನ್ಮ ಜನ್ಮಕ್ಕೂ ಬಿಡೋದಿಲ್ಲ ಅಂತ ಅರ್ಥ. ಕೆಲವು ಏನು ಮಾಡ್ತಾರೆ, ಸಾಲ ಸತ್ತೇ ಗೌರ್ಮೆಂಟ್ ಬೇರೆ ದಾರಿ ಇಲ್ಲ, ಸತ್ತ ಮೇಲೆ ಏನು ಮಾಡ್ಬೇಕು? ಅವರು ಎನ್ಕ್ವೈರಿ ಮಾಡ್ತಿರ್ತಾರೆ, ಸತ್ತು ಹೋಗ್ತಾರೆ, ಕ್ಲಿಯರ್ ಕೇಸ್ ಏನಾಗುತ್ತೆ ಅಲ್ಲಿಗೆ? ಕ್ಲೋಸ್. ಸತ್ತ ನೀರು ಎನ್ಕ್ವೈರಿ ಕಳಿಸ್ಬೇಕು, ಮೂಲಾಯ್ತು ಕತೆ. ಆದರೆ ಇಲ್ಲಿ ಹಾಗಲ್ಲ, ಜನ್ಮ ಜನ್ಮದಲ್ಲಿ ಕಾಡುತ್ತೆ ಅಂತ ಹೇಳ್ತಾರೆ. ಸೊ ಬ್ರಾಹ್ಮಣ ಶಾಪ ಒಂದು ಜನ್ಮಕ್ಕೆ ಮುಗಿಯೋದಲ್ಲ ಅದು, ಇವರಿಗೆ ಮೂರು ಜನ್ಮ ಬೇಕಾಯಿತು. ಮೊದಲು ಶಾಪ ಕೆಳಬಿದ್ರು, ಮೂರು ಜನ್ಮ ಬಿಡಬೇಕಾಯ್ತು. ಅಂದರೆ ಉಳಿದವರಿಗೆ ಎಷ್ಟು ಕೆಳ ಬಿಡ್ತಾರೋ ಗೊತ್ತಿಲ್ಲ, ಎಷ್ಟು ಜನ್ಮನೋ ಗೊತ್ತಿಲ್ಲ. ಆದ್ದರಿಂದ ಎಂದು ಏನು ಮಾಡಬಾರ್ದು? ಬೇಡವೋ ಬ್ರಹ್ಮದ್ರೋಹ ಬೇಡವೋ. ಬ್ರಾಹ್ಮಣ ಶಾಪಕ್ಕೆ ಏನು ಮಾಡಿದ್ರು ಏನಾಗಬಾರ್ದು? ಗುರಿ ಆಗಬಾರ್ದು. ಯಾರ ಶಾಪನೂ ಒಳ್ಳೇದಲ್ಲ. ಯಾರ ಶಾಪ? ದಶರಥನಿಗೆ ಬಂದ ಶಾಪ ಯಾರದು? ಬ್ರಾಹ್ಮಣ ಶಾಪ ಅಲ್ಲ. ಮತ್ತೆ ಆತ ಯಾರಾತ ಕೊಂದಿದ್ದು? ಶ್ರವಣ ಕುಮಾರನನ್ನ. ಅವರಪ್ಪ ಯಾರು? ತಂದೆ ತಾಯಿ ಇಬ್ರು ಕೂಡ ಅಲ್ಲ. ಅವರಪ್ಪ ವೈಶ್ಯ, ಗೊತ್ತಾಯ್ತಾ? ಅದರಲ್ಲಿ ಇವನು ಹುಟ್ಟಿದವನು ವೈಶ್ಯನ ಮಗ ಇದ್ದ. ವೈಶ್ಯನ ಮಗನಾಗಿದ್ದರಿಂದ ಹುಟ್ಟಿದ ತಾಯಿ ಶೂದ್ರಸ್ಥ ತಾಯಿ, ವೈಶ್ಯ ಶೂದ್ರಸ್ಥ. ಇವನು ಶ್ರವಣ ಕುಮಾರ. ಅವರಪ್ಪ ಅಂದರೆ ವೈಶ್ಯ ಕೊಟ್ಟ ಶಾಪನೇ ಎಷ್ಟು ಜೋರಾಗಿದ್ದರೆ ಬ್ರಾಹ್ಮಣ ಶಾಪ ಆಗಿರ್ತದೆ. ದಶರಥರದ ಯಾರು? ಸ್ವಯಂಭೂ ಮನುಹತ, ಸಾಮಾನ್ಯನಲ್ಲ. ಈತನ ವಂಶಾವತಾರ ಯಾವುದೇ ಹೇಳಿಲ್ಲ. ಯಾರಿಗೆ? ಶ್ರವಣ ಕುಮಾರನ ಅಪ್ಪಗೆ ಯಾವುದೇ ಹೇಳಿಲ್ಲ. ಒಬ್ಬ ಅನಾಮಧೇಯ ಪ್ಲಸ್ ವೈಶ್ಯ. ಆತನ ಶಾಪನೇ ಆತನ ಅಂತ್ಯಕಾಲಕ್ಕೆ ಏನು ಮಾಡಿಬಿಡುತ್ತೆ? ಪಾಪ ಪುತ್ರವರನ್ನು ಸಹಾಯ ಮಾಡಿತು ಅಂದರೆ ಇನ್ನು ಬ್ರಾಹ್ಮಣ ಶಾಪ ಹೇಗಿರುತ್ತೆ? ಅದು ಎಂದು ಕೂಡ ಯಾರ ಶಾಪನ ತಗೋಬಾರ್ದು ಮೊದಲೇ. ಇವತ್ತು ಉದಾಹರಣೆ ಕೊಲ್ ಬ್ರಾಹ್ಮಣ ಕೊಲ್ಬಾರ್ದು ಅಂದ್ರೆ ಹುಡುಗನ ಕೊಲ್ಬೋದು ಅಂತ ಅರ್ಥನಾ? ಯಾರನ್ನು ಕೊಲ್ಬಾರ್ದು. ಅದರಲ್ಲಿ ಏನಾಗುತ್ತೆ? ಈಗ ವಿ ಐ ಪಿಗಳನ್ನ ಕೊಂದಾಗ ಏನಾಗುತ್ತೆ? ಶಿಕ್ಷೆ ಜಾಸ್ತಿ ಆಗುತ್ತೆ ಅಷ್ಟೇ. ಅತ್ತೆ ಹೊರತು ಶಿಕ್ಷೆ, ಮರ್ಡರ್ ಈಸ್ ಮರ್ಡರ್ ಎಂದು ಅದಕ್ಕೆ ಇದಿಲ್ಲ. ಗೋಹತ್ಯೆ ಮಾಡಬಾರ್ದು ಅಲ್ಲ, ಯಾವ ಹತ್ಯೆನೂ ಮಾಡಬಾರ್ದು. ಆತ ಕೊಂದಿದ್ದು ಏನಂತ ಕೊಲ್ಲ ಕೊಟ್ಟಿದ್ದು? ಆನೆ ಅಂತೇಳಿ. ಅದು ಬಾಣ ಆಯ್ತು. ಈತ ಕೊಂದಿದ್ದು ಯಾವುದು? ಪಾಂಡವರಾಜ ಕೊಂದಿದ್ದು ಗೋವನ್ನಲ್ಲ. ಏನು ಕೊಂದ ಆತ? ಜಿಂಕೆಯನ್ನು ಕೊಂದ. ಜಿಂಕೆಯನ್ನು ಕೊಂದಿದ್ದಕ್ಕೆ ಏನಾಯ್ತು? ಆಮೇಲೆ ಆ ಬೇಡ ಶಾಪ ಕೊಟ್ಟರು. ಗೋ ಕೊಂದಿದ್ದಕ್ಕಲ್ಲ, ಕ್ರೌಂಚ ಪಕ್ಷಿ ಕೊಂದಿದ್ದಕ್ಕೆ. ಕ್ರೌಂಚ ಪಕ್ಷಿ ಕೊಂದಿದ್ದಕ್ಕೆ ಶಾಪ ಕೊಟ್ಟರು ಅಂದರೆ ಗೋವಿನ ಕೊಂದ್ರೆ ಅದು ಯಾವುದನ್ನು ಕೊಲ್ಬಾರ್ದು ಅಂತ ಆಯ್ತಲ್ಲ. ಅದಕ್ಕೆ ಭಾಗವತದಲ್ಲಿ ಯಾವ ಪ್ರಾಣಿ ಹಿಂಸೆ ಮಾಡಿದ್ರೆ ರೌರವ ನರಕ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಗೋವು ಅಂತ ಹೇಳಿಲ್ಲ. ಯಾವ ಪ್ರಾಣಿ ಹಿಂಸೆ ಮಾಡಿದ್ರೆ ಏನಾಗುತ್ತೆ ಅಲ್ಲಿ? ರೌರವ ನರಕ ಆಗುತ್ತೆ. ಆದರೆ ಸರ್ವಭೂತ ದಯಾ ಪುಷ್ಪಂ, ಎಲ್ಲ ಪ್ರಾಣಿಗಳ ಮೇಲೆ ದಯ ತೋರಿಸ್ಬೇಕೇ ಹೊರತು ಇದು ಜೀರ್ಣ ಇದೆ ಹೇಗೂ ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಗ್ತಾ ತೊಗೊಂಡ್ಬಿಟ್ರೆ ತಪ್ಪು. ಮನುಷ್ಯನಲ್ಲ ಬ್ರಾಹ್ಮಣ ಅಲ್ಲ, ಯಾವ ಪ್ರಾಣಿ ಹಿಂಸೆ ಮಾಡಬಾರ್ದು, ಆದ್ದರಿಂದ ಮಾಡ್ಲಿಕ್ಕೆ ಹೋಗಬಾರ್ದು. ಆಗಿತ್ತಲ್ಲ, ಹೌದು ಆಗಿಲ್ಲ ಅಂತ ಯಾರು ಹೇಳಿ? ಯಾರ ಶಕ್ತಿ? ವರ್ಣಸಂಕರ ಆಗಿದ್ದು ಯಾರಿಗೆ? ಹಿಂದಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಬ್ಯಾಂಡ್, ಹಿಂದಿನ ಕಾಲದಲ್ಲಿ ಏನು ದೋಷ ಇರಲಿಲ್ಲ. ಒಬ್ಬ ಬ್ರಾಹ್ಮಣ ನಾಲ್ಕು ಜಾತಿಯ ಸ್ತ್ರೀಯರನ್ನು ಮದುವೆಯಾಗಬಹುದಾಗಿತ್ತು, ಗೊತ್ತಾಯ್ತಾ? ಒಬ್ಬ ಕ್ಷತ್ರಿಯ ಮೂರು ಜಾತಿಯ ಸ್ತ್ರೀಯರನ್ನು, ವೈಶ್ಯ ಇಬ್ಬರನ್ನು ಮದುವೆಯಾಗಬಹುದಾಗಿತ್ತು. ದೋಷ ಇಲ್ಲ ಆಗ. ಕಲಿಯುಗದಲ್ಲಿ ಬ್ಯಾಂಡ್ ಅವೆಲ್ಲ, ಯಾಕಂದ್ರೆ ಕಲಿಯುಗದಲ್ಲಿ ಏನೇನೋ ಹೋಗ್ತಾರೆ, ಆದ್ದರಿಂದ ಮನುಷ್ಯರು ಇನ್ನೂ ಹಾಳಾಗತ್ತೆ ಅಂತ ಕೊಟ್ಟಿಲ್ಲ ಅಂತೇಳಿ. ಆ ಕಾಲಕ್ಕೆ ನಿಯಮಗಳನ್ನು ಫ್ರೀ ಬಿಟ್ಟಿದ್ರು. ಆದರೆ ಕೆಲವು ಕರಾರುಗಳು ಹಾಕಿದ್ರು. ಒಬ್ಬ ಶೂದ್ರ ಸ್ತ್ರೀನ ಬ್ರಾಹ್ಮಣ ಮದುವೆ ಆಗಬೇಕಾದ್ರೆ ಮೊದಲು ಬ್ರಾಹ್ಮಣ ಸ್ತ್ರೀ ಮದುವೆ ಆಗಿರಬೇಕು, ಮತ್ತು ಆಮೇಲೆ ಕ್ಷತ್ರಿಯ ಆಗಬೇಕು, ಆಮೇಲೆ ವೈಶ್ಯನ, ಆಮೇಲೆ ಕ್ರಮದಲ್ಲಿ ಆಗಬೇಕೆ ಹೊರತು ಇದ್ದಕ್ಕಿದ್ದಾಗ ಆಗಾಗಿಲ್ಲ, ಗೊತ್ತಾಯ್ತಾ? ಆ ನಿಯಮ ಇತ್ತು, ಅದಕ್ಕೆ ಸುಮ್ಮನೆ ಮಾಡ್ತಿರಲಿಲ್ಲ. ಋಗ್ವಿಘ್ನಃ ಸದಸ್ಯೇಭ್ಯೋ ದಕ್ಷಿಣಾಂ ವಿಪುಲಾ ಮದಾತ್ ಸರ್ವಾನ್ ಸಮ್ಮಾನ್ಯ ಸಂಪೂಜ್ಯ ವಿಧಿವತ್ ಚಕ್ರೆ ಅವಭೃತ ಮೇ ಕರಾಟ್ ಋಗ್ವಿಭ್ಯ ಸಂಸದಸ್ಪತ್ಯೇಭ್ಯ ಸದಸ್ಯೇಭ್ಯ ದಕ್ಷಿಣಾಂ ವಿಪುಲಾ ಮದಾತ್. ಧರ್ಮರಾಜ ಏನು ಮಾಡಿದಾಗ? ಋತ್ವಿಕ್ಗಳಿಗೆ ಸದಸ್ಯರಿಗೆ ದಕ್ಷಿಣಾಂ ದಕ್ಷಿಣೆಯನ್ನು ವಿಪುಲಾ ಮದಾತ್ ಕೈ ತುಂಬ ಕೊಟ್ಬಿಟ್ಟ ಧರ್ಮರಾಜ. ದಾಸೂಯ ಆಗದ್ರೆ ಕೊಟ್ಟ ದಕ್ಷಿಣೆ ರೆಕಾರ್ಡ್ ದಕ್ಷಿಣೆ ಅದು. ಒಂದು ಕೆಲಸ ಸಮಾರಂಭದ ಯೋಗ್ಯತೆ ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ ಸಂಭಾವನೆ ಎಷ್ಟು ಕೊಟ್ಟರು ಅಂತ ಕೇಳ್ತಾರೆ. ಓ ಹಾಗಿದ್ದರೆ ದೊಡ್ಡ ಸಮಾರಂಭ, ಕಡಿಮೆ ಕೊಟ್ಟರೆ ಅದೇನು ಉಪಯೋಗ ಇದಿಲ್ಲ ಅಂತ. ಸೊ ದಕ್ಷಿಣೆ ಮೇಲೆ ಏನು ಡಿಪೆಂಡ್ ಆಗುತ್ತೆ? ಸಭೆಯ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಅದಕ್ಕೆ ವಿಪುಲಾ ಮದಾತ್ ಸರ್ವಾನ್ ಸಂಪೂಜ್ಯ ವಿಧಿವತ್ ಚಕ್ರೇ ಅವಭೃತ ಮೇ ಕರಾಟ್ ಸರ್ವಾನ್ ಸಂಪು. ಒಟ್ಟಿ ಮೇಲೆ ಎಲ್ಲರಿಗೂ ಏನಾಯ್ತು? ಒಂದಲ್ಲ ಒಂದು ಮರ್ಯಾದೆ ಸಿಕ್ಕೇ ಸಿಕ್ತು. ಎಲ್ಲರಿಗೂ ಹೋದವರಿಗೆಲ್ಲ ಏನಾಯ್ತು ಅಂದರೆ ಒಂದು ಗೌರವ ಸಿಕ್ಕೇ ಸಿಕ್ತು. ಹಾಗೆ ಮಾಡಿದರು ವಿಧಿವತ್. ಅದು ಸುಮ್ಮನೆ ಮಾಡಲಿಲ್ಲ, ವಿದ್ಯುಕ್ರಮ ಒಂದಕ್ಕೆ ಮಾಡಿದ. ಕೊನೆಗೆ ಏನು ಮಾಡಿದ? ಅವಭೃತಂ, ಅವಭೃತವನ್ನು ಮಾಡಿದ. ಧರ್ಮರಾಜ ಏನಾಗಿದ್ದಾನೆ ಈಗ? ಏಕರಾಟ್. ಏಕರಾಟ್ ಅಂದ್ರೇನು? ಚಕ್ರವರ್ತಿಯಾದ. ರಾಜಸೂಯಾಗದ ಎಫೆಕ್ಟ್ ಏನು ಅಂದರೆ ಚಕ್ರವರ್ತಿ ಆದರು. ಇವತ್ತು ಕಲಿಯುಗದಲ್ಲಿ ಚಕ್ರವರ್ತಿ ಪೋಸ್ಟೇ ಇಲ್ಲ. ಯಾಕೆ? ಎಲ್ಲ ರಾಜರು ಇರಬೇಕು, ರಾಜರಿಗೆ ಅಧಿಪತಿ ಆಗಬೇಕು ಅವನು ಫಸ್ಟು. ಫಸ್ಟ್ ರಾಜರ ಕಾನ್ಸೆಪ್ಟೇ ಇಲ್ಲ, ಅಧಿಪತಿ ಆಗಲಿಲ್ಲ, ಎಲ್ಲ ದೇಶಕ್ಕೂ ಒಬ್ಬನೇ ಆಗ್ಬೇಕು, ಹಾಗೆ ಚಕ್ರವರ್ತಿ. ಚಕ್ರ ಅಂದ್ರೆ ಗುಂಪು, ಚಕ್ರವರ್ತಿ ಗುಂಪಿನ ರಾಜ, ಗುಂಪುಗಳೊಂದು ಉಳಿದವರೆಲ್ಲ ಸಾಮಂತರು, ಇವನೇನೇನು ಪ್ರಧಾನ, ಆ ರೀತಿಯಾದ ಸರಿ. ಇವಾಗ ಪ್ರೈಮ್ ಮಿನಿಸ್ಟ್ರಿಗೂ ಚೀಫ್ ಮಿನಿಸ್ಟರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ? ಚೀಫ್ ಮಿನಿಸ್ಟರ್ ಯಾವುದಕ್ಕಾಗ್ತಾನೆ? ರಾಜ್ಯಕ್ಕೆ, ಅವನಾಗೋದು ದೇಶಕ್ಕೆ. ಆದ್ದರಿಂದ ಪ್ರೈಮ್ ಮಿನಿಸ್ಟರ್ ಅಧೀನದಲ್ಲಿ ಚೀಫ್ ಮಿನಿಸ್ಟರ್ ಬರ್ತಾನೋ, ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಬರ್ತಾನ, ಆ ಥರ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಆಗೋ ಆ ರೀತಿ ಚಕ್ರವರ್ತಿ ಪೋಸ್ಟ್ ಇಡೀ ಭೂಲೋಕಕ್ಕೆ ಸಂಬಂಧಪಟ್ಟಿತ್ತು. ಅವರ ಏಕಾರಾಟ್ ಅಂತ ಕರೆ, ಒಬ್ಬನೇ ರಾಜ. ಮಹೇಶ್ವರ ಮಾಡಲೇಬೇಕು, ಎಲ್ಲರೂ ಏಕ ಚಕ್ರವರ್ತಿ ಆಗೋದಿಲ್ಲ. ಅವರು ಟೆಕ್ನಿಕಲಿ ಚಕ್ರವರ್ತಿ ಆಗಬೇಕಾದ್ರೆ ರಾಶಿ, ಟೆಕ್ನಿಕಲಿ ಇಂದ್ರದೇವರಾಗಬೇಕಾದ್ರೆ ನೂರು ಅಶ್ವಮೇಧಯಾಗ ಮಾಡಬೇಕು, ಟೆಕ್ನಿಕಲಿ ರಾಜನಾಗಬೇಕಾದ್ರೆ ರಾಶಿಯಾಗ ಮಾಡಬೇಕು. ಸಾಧಯಿತ್ವ ಕೃತಂ ರಾಜ್ಞಃ ಕೃಷ್ಣೋ ಯೋಗೇಶ್ವರೇಶ್ವರಃ ಹತ್ವಾ ಚಚೇ ದೀಪಂ ತತ್ರ ವಿಜಹಾರ ಯಥಾ ಸುಖಂ. ಸಾಧಯಿತ್ವ ಕೃತಂ ರಾಜ್ಞಃ, ರಾಜ್ಞಃ ರಾಜನಾದ ಧರ್ಮರಾಜನ ಕೃತಂ ರಾಜಸೂಯಯಾಗವನ್ನು ಸಾಧಯಿತ್ವ ಮಾಡಿಸಿ, ಸಾಧಯಿತ್ವ ಸಾಧಿಸಿ ತೋರಿಸಿ ಕೃಷ್ಣ, ಅಂದರೆ ಮಾಡಿದರೂ ಕೂಡ ಮಾಡಿಸಿದ್ದಾರೋ ಕೃಷ್ಣ, ಇನ್ನೊಂದು ಕಡೆ ಭೀಮ. ಜರಾಸಂಧರ ಸಂಹಾರ ಮಾಡಿದ್ರಿಂದ ಭೀಮಸೇನ ದೇವರು ಪೂರ್ತಿ ಕುಂತ್ಕೂತ ಅಗ್ರಪೂಜೆ ಆಗಿದ್ದರೆ ಕೃಷ್ಣ. ಯೋಗೇಶ್ವರೇಶ್ವರ ಕೃಷ್ಣ ಯಾರೋ, ಯೋಗೋ ಯೋಗ ವಿಧಾಮನೇತ ಹತ್ವಾಚ ಚೇದೀಪಂ ತತ್ರ ವಿಜಹಾರ ಯಥಾಸುಖಂ. ಚೇದರಾಜನ ಸಂಹಾರವನ್ನು ಮಾಡಿಬಿಟ್ಟು ಯಥಾಸುಖಂ ವಿಜಹಾರ, ಸುಖವಾಗಿ ವಿಹಾರ ಮಾಡ್ತಾರೆ. ಆ ತಕ್ಷಣ ನೋಟ್ ಬರೀತಾರೆ, ದೇವರು ಸುಖವಾಗಿ ಅಂತ ಹೇಳಬಾರದು. ಯಾವಾಗಲೂ ಏನಾಗಿರ್ತಾನೆ ದೇವರು? ಸುಖವಾಗೇ ಇರ್ತಾನೆ, ಲೋಕದೃಷ್ಟಿಯಿಂದ ಹೇಳಿದ್ದಷ್ಟೇ. ರಾಜಸೋ ಯಾವ ವೃತ್ತೇನ ಸ್ನಾತೋ ರಾಜ ಯುಧಿಷ್ಠಿರ ಬ್ರಹ್ಮಕ್ಷತ್ರ ಸಭಾ ಮಧ್ಯೆ ಶುಶುಭೇ ಸುರರಾಡಿವಾ. ರಾಜಸೂಯ ಅವಭೃತ್ತೇನ, ರಾಜಸೂಯಾಗದ ಅವಭೃತ ಸ್ನಾನವನ್ನು ಮಾಡಿದ್ದರಿಂದ, ಯಾವ ಭೂತಾದ ಮೇಲೆ ತೀರ್ಥ ತೊಗೊಂಡ್ಬಿಟ್ರೆ ಅಲ್ಲಿಗೆ ಅವಭೃತ ಸ್ನಾನ ಇದ್ದಾಗಲೇ ಭೋಜನ ಯಜ್ಞ ತೀರ್ಥ ಊಟ ಕೈ ತೊಳ್ಕೊಂಡು ಆಚಮನ ಮಾಡಿ ತೀರ್ಥ ತೊಗೊಂಡ್ಬಿಟ್ರೆ ಏನಲ್ಲಿಗೆ ಅವ್ರು ಅಲ್ಲಿಗಿಂತ ಮುಂಚೆ ಮೈಲಿಗೆ ಆದರೆ ಅಲ್ಲಿಗಿಂತ ಮುಂಚೆ ಮೈಲಿ ಯಜ್ಞ ಮುಗಿದಿಲ್ಲ, ಆಗ ಉಪವಾಸ ಇರ್ಬೇಕಂತ ಬರೆದಿಸ್ದವ್ರಿಗೆ ಆಮೇಲೆ ಪ್ರತಿಜ್ಞೆ ಆಗಿಬಿಡುತ್ತೆ. ಅವೆಲ್ಲ ಏನು ಮೊಟ್ಟಗಂಡೆ ಬಂದ್ಬಿಟ್ಟಿರ್ತಾರೆ, ಪರವಾಗಿಲ್ಲ, ಏನು ಮಾಡಬೇಕಾಗ ಅವನು ಆಮೇಲೆ ಮೈಲಿಗೆ ಆಗ್ಬೇಕು, ಅಲ್ಲಿವರೆಗೆ ಆಗಾಗಿಲ್ಲ. ಅಂದರೆ ಮೈಲಿಗೆ ಆಗಲಿ ಬಿಟ್ಟಬೇಕು ಅಂತಲ್ಲ, ಮೈಲಿಗೆ ಅದು ಅಲ್ಲಿವರೆಗೂ ಕಂಪಲ್ಸರಿ ಇರಬೇಕು ಅಂತ ಅರ್ಥ. ಇಲ್ಲವಾದ್ರೆ ತಪ್ಪದು, ಊಟ ಮುಗಿದಿಲ್ಲ ಇನ್ನು ಕೂಡ. ರಾಜ್ಞಾ ಸಭಾಜಿತ ಸರ್ವೇಶ್ವರ, ನಮ್ಮಲ್ಲಿ ಇನ್ನೂ ಭಾರಿ ವಿಶೇಷ ಗೊತ್ತಿಲ್ಲ. ಮೊದಲು ದೊಡ್ಡವರಿಗೆ ಕೊಟ್ಟು ತೀರ್ಥ ತಗೋಬೇಕು, ತಾನು ತಗೊಳಗಿಲ್ಲ. ಆದರೆ ಊಟ ಆಗ ತೀರ್ಥ ಫಸ್ಟ್ ತಾನು ತಗೋಬೇಕು, ಉಳಿದವ್ರಿಗೆ ಕೊಡಬೇಕು, ಫಸ್ಟ್ ಕೊಟ್ಟು ತಾನು ತಗೊಳಗಿಲ್ಲ. ತಾನು ತಗೊಂಡ್ರೆ ಏನಾಯ್ತು ಅಲ್ಲಿಗೀಗ? ಶುದ್ಧಿ ಪೂರ್ತಿ ಮುಗೀತು. ಈಗ ಕೂಡ ಎಲಿಜಿಬಿಲಿಟಿ ಬರುತ್ತೆ, ನಿರ್ಮಾಲ ತೀರ್ಥ ಹಾಗೂ ಹಾಗೆ ನಿರ್ಮಾಲ ತೀರ್ಥನ ತಗೊಳ್ಳೋದು ದೊಡ್ಡವರು ಕೂಡ ತಾನು ತಗೊಳ್ಬೋದು, ತಪ್ಪೇನಲ್ಲ. ಆದರೆ ಇದು ಮಾತ್ರ ಮೊದಲೇನು ಮಾಡಬೇಕು, ಮೊದಲು ತಾನು ತಗೊಂಡೆ ಉಳಿದವ್ರಿಗೆ ಕೊಡಬೇಕು. ಊಟ ಆದಮೇಲೆ ತಗೊಳ್ಳೋ ತೀರ್ಥನ ತಾನು ಫಸ್ಟ್ ತಗೋಬೇಕು, ಅಥವಾ ದೊಡ್ಡವರಿಂದ ತಗೋಬೇಕು, ದೊಡ್ಡವರಿಂದ ತಗೋಬೇಕು, ಇದ್ದವರಿಂದ ಅವ್ರು ತಾವು ತಗೊಂಡು ಕೊಡ್ಬೋದು. ದೊಡ್ಡವರಿದ್ದಾಗ ತಾನು ತಗೊಂಡು ಅವ್ರಿಗೆ ಕೊಡೋದಕ್ಕಿಂತ ಅವ್ರು ಫಸ್ಟ್ ತಗೊಂಡು ಕೊಟ್ಟರೆ ಆಯ್ತು ಅಂತ ಅವ್ರು ಫಸ್ಟ್ ತಗೋಬೇಕು, ತಗೊಳ್ಳೋಣ. ಕೃಷ್ಣಂ ಕ್ರತುಂ ರಾಜ್ಞಾ ಸಭಾಜಿತ ಸರ್ವೇ ಬ್ರಹ್ಮಕ್ಷತ್ರ ಇಲ್ಲೋಯ್ತು ರಾಜಸೋ ಯಾವ ವೃತ್ತೇನ ಸ್ನಾತೋ ರಾಜ ಯುಧಿಷ್ಠಿರ ಬ್ರಹ್ಮಕ್ಷತ್ರ ಸಭಾ ಮಧ್ಯೆ ಶುಶುಭೇ ಸುರರಾಡಿವ. ಆಚಾರ್ಯರಲ್ಲಿ ಭಾಗವತಲ್ಲಿ ಏನು ಹೇಳಿದ್ರು, ಬರೀ ಅವಭೃತ ಸ್ನಾನ ಮಾಡಿದ್ರು ಅಂತ ಹೇಳಿಬಿಟ್ರು. ಅಲ್ಲಿ ಹೇಳಬೇಕಾದ್ರೆ ನಿರ್ಣಯ ಮಹಾಭಾರತದಲ್ಲಿ ಹೇಳಬೇಕಾದ್ರೆ ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ ಗಂಗಾ ನದಿಗೆ ಹೋಗಿ ಸಾವಿರ ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ. ಸ್ನಾನಕ್ಕೆ ಎಲ್ಲಿಗೆ ಹೋಗ್ಬೇಕು ಯಾವಾಗಲೂ? ಅದು ತೀರ್ಥಕ್ಕೆ ಹೋಗ್ಬೇಕು. ತೀರ್ಥದಲ್ಲೂ ಕೂಡ ಹತ್ತಿರದಲ್ಲಿ ಯಾವ್ದಿತ್ತು ಅವರಿಗೆ? ಯಮುನಾ ನದಿ ಇದ್ದಿದ್ದು, ಇಂದ್ರಪ್ರಸ್ಥ ಇದ್ದಿದ್ದು, ಇಂದ್ರಪ್ರಸ್ಥವಾಗಿ ಯಮುನಾ ನದಿ ಹರಿಯೋದು. ಅದು ಯಾತಕ್ಕೆ ಹೋದ್ರು? ದೊಡ್ಡ ತೀರ್ಥಕ್ಕೆ ಹೋಗೋ ಸಾಧ್ಯತೆ ಇದ್ರೆ ಅದಕ್ಕೆ ಹೋಗಿ ಅಂತ ಶಾಸ್ತ್ರ ಹೇಳೋದು. ಟೈಮ್ ಇಲ್ದಾಗ ಏನು ಮಾಡಿ, ಟೈಮು ಅಥವಾ ಶಕ್ಯತೆ ಇಲ್ದಾಗ ಏನು ಮಾಡಬೇಕಾಗ? ಚಿಕ್ಕ ತೀರ್ಥಕ್ಕಾಗಬೇಕು. ಸಾಧ್ಯ ಇದ್ರೆ ಏನು ಮಾಡಬೇಕಾಗ? ದೊಡ್ಡ ತೀರ್ಥಕ್ಕೆ ಗಂಗಾ ನದಿಗೆ ಹೋದ್ರು ಅಂತ ಆಚಾರ್ಯ ಬರೀತಾರೆ. ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿ ಬಂದರು. ಬ್ರಹ್ಮಕ್ಷತ್ರ ಸಭಾ ಮಧ್ಯೆ ಶುಶುಭೇ ಸುರರಾಡಿವ. ಬ್ರಹ್ಮಸಭಾ ಕ್ಷತ್ರಸಭಾ, ಬ್ರಾಹ್ಮಣ ಋಷಿಗಳೆಲ್ಲ ಕೂತಿದ್ದಾರೆ ಬ್ರಹ್ಮಸಭಾ, ಕ್ಷತ್ರಿಯ ಶ್ರೇಷ್ಠರು ಕೂತಿದ್ದಾರೆ ಕ್ಷತ್ರಸಭಾ. ಆ ಎರಡು ಸಭೆಯಲ್ಲಿ ಸುರರಾಡಿವ, ಸುರರಾಟ್ ಅಂದ್ರೆ ಇಂದ್ರ, ಸುರರಾಜನ ಇಂದ್ರನಂತೆ ಶೋಭಿಸಿದ. ಮೂಲತಃ ಏನಾಗಿದ್ದ ಒಂದು ಕಾಲಕ್ಕಾತ? ಇಂದ್ರನಾಗೇ ಇದ್ದ. ಯಮದೇವರು ಕೂಡ ಏನಾಗಿದ್ರು ಒಂದ್ಸಲ? ಇಂದ್ರ ಪದವಿಯಲ್ಲಿ ಇದ್ರಲ್ಲ, ಸುರರಾಡಿವ ಸರಿಗೋಯ್ತು. ರಾಜ್ಞಾ ಸಭಾಜಿತ ಸರ್ವೇ ಸುರಮಾನವ ಖೇಚರಾಹ ಕೃಷ್ಣಂ ಕ್ರತುಂ ಚ ಶಂಸಂತಃ ಸ್ವಧಾಮಾನಿ ಮುದಾಯಯುಹು. ರಾಜ್ಞಃ ಸಭಾ ರಾಜ್ಞಾ ಸಭಾಜಿತಾ ಸರ್ವೇ, ಧರ್ಮರಾಜನಿಂದ ಪೂಜಿತರಾದ ಎಲ್ಲರೂ ಕೂಡ ಯಾರ್ಯಾರು? ಸುರ ಮಾನವ ಖೇಚರಾಹ, ಸುರಾಹ ಮಾನವಾಹ ಖೇಚರಾಹ, ದೇವತೆಗಳು ಮನುಷ್ಯರು ಮತ್ತು ಖೇಚರರು, ಗಂಧರ್ವಾದಿಗಳು ಗಗನಚಾರಿಗಳು ಎಲ್ಲರಿಂದ ಕೂಡ ಅವರು ಏನು ಮಾಡಿದ್ರಂತೆ? ಭಾರಿ ಖುಷಿಯಾಯಿತು. ಧರ್ಮರಾಜನ ಯಾಗಕ್ಕೆ ಬೇರೆ ಊರವರು ಬೇರೆ ಲೋಕದವರು ಬಂದಿದ್ರು, ಬೇರೆ ದೇಶದವರಷ್ಟೇ ಅಲ್ಲ ಆಚಾರ. ಅದಕ್ಕೆ ಸರ್ತ್ರ ಸರ್ವ ಜಗದೇಕ ಸಂಗಮೇ ಅಂತ ಹೇಳ್ತಾರೆ. ಇಡೀ ಜಗತ್ತಲ್ಲಿ ಸೇರಿತ್ತು ಅಂತ ಹೇಳ್ತಾರೆ ಆ ಪಾಂಡವರ ಯಜ್ಞಕ್ಕೆ. ಅದೆಲ್ಲ ವಾಪಸ್ ತುಂಬಂತ ಜಾಗ ಹೊರಟುಬಿಟ್ರು. ಕೃಷ್ಣಂ ಕೃತಂಚ ಶಂಸಂತಹ, ಕೃಷ್ಣನಿಗೆ ಅಗ್ರ ಪೂಜೆ ಆಯಿತು, ಕೃಷ್ಣ ಸರ್ವೋತ್ತಮ ಅಂತ ಕೊಂಡಾಡ್ತಾ ಇದ್ದಾರೆ. ಕೃತುಂ ಯಜ್ಞರು ಭಾರಿ ಹೊಗಳ್ತಾ ಇದೆ, ಎಂಥ ಯಜ್ಞ ಇದು ಒಂದು ಅಂತ ಹೊಗಳ್ತಾ ಇದ್ದಾರೆ. ಸ್ವಧಾಮಾನಿ ಮುದಾಯ, ತಮ್ಮ ತಮ್ಮ ಜಾಗ ಸೇರ್ಕೊಂಡ್ಬಿಟ್ರು. ದುರ್ಯೋಧನ ಯಜ್ಞ ಮುಗಿದ ಮೇಲೆ ದರಿದ್ರಾಗಿ ಬೈಕೋತ ಹೋದ್ರು ಅಂತ ಹೇಳ್ತಾರೆ. ಸಮಾರಂಭಕ್ಕೆ ಹೋದವರು ಹೊಗಳಿದರೆ ಅದು ಸಾರ್ಥಕ ಆಗಿದೆ ಅಂತ ಅರ್ಥ, ಬೈದರೆ ಅದು ರಿಸಲ್ಟ್ ಅಲ್ಲೇ ಗೊತ್ತಾಯ್ತು ಅಂತ, ರಿಸಲ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದೆಂಥ ಮಹಾಯಜ್ಞ, ಕೆಲಸಕ್ಕೆ ಬಾರದು ಬೈದರು ಅವರು. ಪಾಂಡವ ರಾಜಸೂಯ ಆಗಲಿ ಈ ಆಗ ಇಲ್ಲಿ ಕೃಷ್ಣನಿಗೆ ಆಹ್ವಾನ ಇಲ್ಲ, ಇದಕ್ಕೆ ಕೃಷ್ಣನಿಗೆ ಅಗ್ರ ಪೂಜೆ ಆಗಿದ್ದು ಪಾಂಡವ ರಾಜಸೂಯ ಆಗದವಾಗೆ ಇಲ್ಲಿ ಮದುವೆಗೆ ಹೋಗ್ತಾರೆ. ದೇವ್ರ ಹೆಸರು ಕೂಡ ಎಂಥ ಮದುವೆ ಅಂತಾರಲ್ಲ ಹಾಗೆ, ದೇವ್ರ ಸಮ ದೇವ್ರ ಹೆಸರು ಕೂಡ ಇಲ್ಲ, ಅಲ್ಲಿ ಮಂಗಳಾಷ್ಟಕನೇ ಇಲ್ಲ, ಇದೆಂಥ ಮದುವೆ ಅಂತ ಹೇಳಿದ್ರೆ ಹಾಗೋ ಹಾಗೆ. ಸ್ವಧಾಮಾನಿ ಮುದಾ ಯಯುಹು ಯಯಿದಂ ಕೀರ್ತ ಏತ್ ವಿಷ್ಣೋ ಕರ್ಮ ಚೈತ್ಯ ವಧಾಧಿಕಂ ರಾಜ್ಞಾಂ ಮೋಕ್ಷ ವಿಧಾನಂಚ ಸರ್ವ ಪಾಪೈ ಪ್ರಮುಚ್ಯತೆ. ನೋಡಿ ಮಧ್ಯ ಮಧ್ಯ ಫಲಶ್ರುತಿ ಹೇಳ್ತಾರೆ. ಫಲಶ್ರುತಿ ಎರಡು ರೀತಿ ಹೇಳ್ತಾರೆ. ಇಡೀ ಭಾಗವತಕ್ಕೆ ಫಲಶ್ರುತಿ, ಸ್ಕಂದಗಳಿಗೆ ಫಲಶ್ರುತಿ, ಅಧ್ಯಾಯಗಳಿಗೆ ಫಲಶ್ರುತಿ, ಆ ಘಟ್ಟಗಳಿಗೆ ಫಲಶ್ರುತಿ. ಈ ಘಟ್ಟಕ್ಕೆ ಒಂದು ಫಲಶ್ರುತಿ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ಎಲ್ಲೇ ನಿಂತರೂ ಭಾಗವತಕ್ಕೆ ಏನು ದೋಷ ಇಲ್ಲ, ಆ ಘಟ್ಟಕ್ಕೆ ಫಲ ಬಂದೋಯ್ತಾಗ ಆ ಸ್ಟೇಜಲ್ಲಿ ಅವರಿಗೆ ಒಂದು ಸಿದ್ಧಿ ಬಂದಿರೋದ್ರಿಂದ ಇಷ್ಟಕ್ಕೆ ಫಲ ಇದೆ. ಇದೆಲ್ಲ ಬಹಳ ಮುಖ್ಯವಾದ ಘಟ್ಟಗಳು. ಯಾ ಇದಂ ಕೀರ್ತಯೇತ್ ವಿಷ್ಣೋಹೋ ಯಹ ಯಾವನೋ ಇದಂ ಈ ವಿಷ್ಣೋಹೋ ಕರ್ಮ ಕೀರ್ತಯೇತ್, ವಿಷ್ಣುವಿನ ಕಾರ್ಯವನ್ನು ಕೊಂಡಾಡ್ತಾನೋ. ಯಾವ ಕಾರ್ಯ? ಚೈತ್ಯವಧಾಧಿಕಂ, ಶಿಶುಪಾಲ ವಧೆ ಮೊದಲಾದಗಳನ್ನು ಕೊಂದಿರತಕ್ಕಂಥ ಕೃಷ್ಣನ ಕೆಲಸವನ್ನು ಅನನ್ಯ ಸಾಧ್ಯ, ಬೇರೆಯವ್ರು ಮಾಡಾಗಿಲ್ಲ ಅದನ್ನು. ರಾಜ್ಞ ಮೋಕ್ಷ ವಿಧಾನಂಚ, ರಾಜರ ಬಿಡುಗಡೆಯ ಪ್ರಸಂಗ. ರಾಜರ ಬಿಡುಗಡೆ ಯಾರಿಂದ ಆಯಿತು? ಕೃಷ್ಣ ಜರಾಸಂಧನ ಬಂಧನದಲ್ಲಿದ್ದರಲ್ಲ ಅವರಿಗೆ. ರಾಜ್ಞಾಂ ಮೋಕ್ಷ ವಿಧಾನಂಚ, ಇವರು ಎರಡು ಆದರೆ ರಾಜರಿಗೆ ಹೇಗೆ ಆ ಜರಾಸಂಧನ ಭಯದಿಂದ ಬಿಡುಗಡೆಯಾಯಿತೋ, ನಮಗೆ ಸರ್ವ ಪಾಪ ಪ್ರಮುಚ್ಚೈತೆ, ಪಾಪಗಳಿಂದ ಬಿಡುಗಡೆಯಾಗತ್ತೆ. ಜರಾಸಂಧ ಪಾಪಿ, ಪಾಪಿಯಿಂದ ಅವರಿಗೆ ಬಿಡುಗಡೆಯಾಯಿತು, ಪಾಪದಿಂದ ನಮಗೆ ಬಿಡುಗಡೆಯಾಗುತ್ತೆ. ಆದ್ದರಿಂದ ಇನ್ನೇನು ಮಾಡಬೇಕು ಕೇಳ್ಕೋಬೇಕಿದೆ. ನಮಗೆ ಪ್ರಾಬ್ಲಮ್ ಇದು. ವರ್ಕ್ ಎಕ್ಸಾಂಪಲ್ ನೋಡಿದಾಗ ಉತ್ತರ ಸಿಗುತ್ತಲ್ಲ ಆ ಟೈಮ್, ವರ್ಕ್ ಎಕ್ಸಾಂಪಲ್ಸ್ ನೋಡಿದಾಗ ಅದು ಮಾಡಿದ ರೀತಿ ನಮಗೆ ಸಮಸ್ಯೆ ಪರಿಹಾರ ಆಗುತ್ತಲ್ಲ. ಇದು ವರ್ಕ್ ಎಕ್ಸಾಂಪಲ್ಸ್ ಇದ್ದಾಗಿವೆ ಎಲ್ಲ ಕೂಡ, ಆ ರೀತಿ ತಿಳ್ಕೊಳ್ಳಿ ಅಂತೇಳಿ ಮುಗಿಸ್ತಾರೆ. ಇತಿ ದ್ವಿದಶೀತಿ ತಮೋ ಅಧ್ಯಾಯ, 82ನೇ ಅಧ್ಯಾಯ ಮುಗಿತು. ಮುಂದೆ ತ್ರಿಶೀತಿ ತಮ ಅಧ್ಯಾಯ, 83ನೇ ಅಧ್ಯಾಯ. ಇದರೊಳಗೆ ಮುಂದೇನಾಯಿತು ಅಂತ ಹೇಳ್ತಾರೆ. ಪಾಂಡವರ ಮಹಿಮೆ ಇತ್ಯಾದಿ ಅನೇಕ ಬರುತ್ತೆ. ರಾಜಸೂಯ ಯಾಗದ ವರ್ಣನೆಯನ್ನು ಮುಗಿಸಿಲ್ಲ. ಅದೇನೇನಾಗಿತ್ತು ಮೊದಲು ಡೀಟೇಲ್ ಆಗಿ ವರ್ಣನೆ ಮಾಡ್ತಾರೆ. ಈಗ ಅದು ನೋಡು, ಫ್ಲಾಶ್ ಬ್ಯಾಕ್ ಟೈಪ್ ಹೇಳ್ತಾರೆ. ಈಗ ಯಾಗ ಮುಗಿದೋಗ್ಬಿಡ್ತೀಗ, ಏನೇನಾಗಿತ್ತು ಮತ್ತೆ ಇನ್ನೊಂದು ರೀತಿ ವರ್ಣನೆ ಮಾಡ್ತಾರೆ. ರಾಜಸೂಯ ಯಾಗದ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು ಅವೆಲ್ಲ ಕೂಡ ಇಲ್ಲಿ ಹೇಳ್ತಾರೆ. ಆ ವೇದ ರೀತಿ ವೇದವ್ಯಾಸರ ಶೈಲಿ ಅದು. ಕೆಲವು ಮೊದಲು ಹೇಳ್ತಾರೆ, ಆಮೇಲೆ ಹೇಳ್ತಾರೆ, ಕೆಲವು ಎಲ್ಲೋ ಹೇಳ್ತಾರೆ. ಆ ಸಪ್ತಭೇದ ಅಂತ ಹೇಳಿದೆಯಲ್ಲ, ಅದೆಲ್ಲ ಸೇರಿಸ್ಕೊಂಡು ಓದಿದರೆ ಮಾತ್ರ ಏನಾಗುತ್ತೆ, ಕರೆಕ್ಟ್ ಅರ್ಥ ಆಗುತ್ತೆ. ಇಲ್ಲಿ ಹೋದ್ರೆ ಅರ್ಥನೇ ಆಗೋದಿಲ್ಲ. ಏನೇನಾಗುತ್ತೆ, ಹಿಂದೂ ಮುಂದಾಗುತ್ತೆ, ಅದು ಬಿಳೆ ಇಲ್ಲ ಬಿಟ್ಟೆ ಇಲ್ಲ ಅಂತ ಆಗುತ್ತೆ, ಆಗಿಲ್ಲ. ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಆ ಏನು ಇವತ್ತ ನಾಳೆ? ಇವತ್ತಲ್ಲ, ನಾಳೆ 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 ಸಾಯಂಕಾಲ. ಇದರಲ್ಲಿ ನಿನ್ನೆ ಹೇಳದಂತೆ ಇವರು ಬಂದಿದ್ದಾರೆ, ಗುರುಜಾಲ್ ಪ್ರಹ್ಲಾದಾಚಾರ್ಯರು, ಅವರಿಗೆ ಸಹಾಯ ಮಾಡೋಣ ಮಾಡಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.